ಭಿಕ್ಷುವೇ ನಮಃ ಅಭ್ರಮಂ ಮಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತ್ಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುದ್ಧಾಂತ ವಿದ್ವಂಸನ ಶಿಕ್ಷಣಃ ಜೈತೀರ್ಥಾಖ್ಯತನೆ ಭಾಸತಾಂ ನೋ ಹುದಂಬರೆ ಅತ್ಯಕಲ್ಪಿತ ಕಲ್ಪಯಂ ಪ್ರತ್ಯುತ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧೇ ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾಣಂ ವಾದಿರಾಜ ಗುರು ಮುಂದೆ ಐಗ್ರೀಪದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತವೇ ವೈಷ್ಣವೇಂದ್ರೀವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಚಿಂತೆಯಾಳವೇ ಆ ಪಾದ ಮೌಳಿ ಪರ್ಯಂತಂ ಗುರುನಾಮಾಪ್ಯ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ವೇದವ್ಯಾಸ ಗದ್ಯ ಇದು ನಾವು ಮಾಡ್ತಾ ಇದೀವಿ, ಪ್ರತಿ ಶುಕ್ರವಾರ ಮಾಡ್ತಾ ಇದ್ದೀವಿ. ಇದು ಶ್ರೀ ವೇದೇಶ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದಂತಹ ಯದುಪತಿ ಆಚಾರ್ಯರು ಇಲ್ಲ ಯಾದವಾಚಾರ್ಯ ಅಂತ ಕರೆಯಲ್ಪಡುವಂತಹ ಅವರು ಮಾಡಿದಂತಹದ್ದು. ಈ ವಿಧವಾಗಿ ಈ ಗದ್ಯ ಶ್ರೀ ವೇದವ್ಯಾಸ ಗದ್ಯದಲ್ಲಿ ಶ್ರೀ ವೇದವ್ಯಾಸ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ನಾವು ಇಲ್ಲಿ ಅರ್ಥ ಚಿಂತನೆ ಮಾಡ್ತಾ ಬಂದು ಅಲ್ಲಿ ಒಂದು ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ವಿಷಯವನ್ನು ಹೇಳಿದ್ದೆ, ಕಾರ್ಯಬ್ರಹ್ಮ ಕಾರ್ಯಬ್ರಹ್ಮ ಬಗ್ಗೆ. ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ವಿಷಯವನ್ನ ಅಲ್ಲಿ ಹೇಳೋಣ ಅಂತ ಹೇಳಿ. ಅದು ಅಲ್ಲಿ ಆ ವಿಷಯವನ್ನು ಹೇಳುವಾಗ ನಿಶೇಷೀಕೃತ ಪ್ರಾರಬ್ಧ ಕರ್ಮ ನಾಮ ಪ್ರಾರಬ್ಧ ಕರ್ಮ ಎಲ್ಲ ಮುಗಿದ ನಂತರ ಅವರಿಗೆ ಸ್ವಲ್ಪ ಅಲ್ಪವಾದ ಪ್ರಾರಬ್ಧ ಇನ್ನು ಉಳಿದಿರುತ್ತೆ. ಬಟ್ ಅದನ್ನು ಜನ್ಮಾದಿಗಳನ್ನು ನಿಂತು ಹೋಗುತ್ತೆ, ಅಂದ್ರೆ ಮತ್ತು ಹುಟ್ಟು ಬರುವುದು ಅದು ಸಂಸಾರದಲ್ಲಿ ಬರುವುದು ಇಲ್ಲ. ಹೀಗೆ ಪ್ರಾರಬ್ಧ ಕರ್ಮ ಆಲ್ಮೋಸ್ಟ್ ಮುಗಿದು ಬಿಟ್ಟ ಮೇಲೆ ಅವರನ್ನು ಮುಖ್ಯ ಪ್ರಾಣದೇವರು ಆಯಾ ಜೀವರಾಶಿಗಳನ್ನು ಕರ್ಕೊಂಡು ಅಂದ್ರೆ ಪರಬ್ರಹ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಕೆಲವು ಬ್ರಹ್ಮಸೂತ್ರಗಳಲ್ಲಿ ಬರುತ್ತೆ. ಬ್ರಹ್ಮಸೂತ್ರದಲ್ಲಿ ಮೂರನೇ ನಾಲ್ಕನೇ ಅಧ್ಯಾಯಗಳಲ್ಲಿ ಬರುವಂತಹ ವಿಷಯ. ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಚತುರ್ಮುಖ ಬ್ರಹ್ಮದ ಬ್ರಹ್ಮ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿ ಪರಬ್ರಹ್ಮ ಅಪರಬ್ರಹ್ಮ ಅಂತ ಪ್ರಯೋಗ ಮಾಡ್ತಾರೆ. ಅದೇ ವಿಧವಾಗಿ ಕಾರ್ಯಬ್ರಹ್ಮ ಅಕಾರ್ಯಬ್ರಹ್ಮ ಅಂತೇಳಿ, ಏನು ಇದು ಕಾರ್ಯಬ್ರಹ್ಮ ಅಂದ್ರೆ ಏನು ಅಕಾರ್ಯಬ್ರಹ್ಮ? ಲಾಸ್ಟ್ ಕ್ಲಾಸ್ ನಾನು ಹೇಳಿದೆ, ಕಾರ್ಯಬ್ರಹ್ಮ ಅಂದ್ರೆ ಸೃಷ್ಟಿ ಮಾಡಲ್ಪಟ್ಟ ಬ್ರಹ್ಮ, ಅಕಾರ್ಯಬ್ರಹ್ಮ ಅಂದ್ರೆ ಮಾಡಲ್ಪಡದಿರುವ ಬ್ರಹ್ಮ. ಮಾಡಲ್ಪಟ್ಟ ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಮಾಡಲ್ಪಟ್ಟ ಬ್ರಹ್ಮ. ಯಾಕೆ ಅಂದ್ರೆ ಎರಡು ವಿಧವಾಗಿ ಮಾಡಲ್ಪಟ್ಟ ಬ್ರಹ್ಮ ಅಂದರೆ, ಒಂದು ಆ ಚತುರ್ಮುಖ ಬ್ರಹ್ಮನಿಗೆ ದೇಹ ಪ್ರಾಪ್ತಿ ಅನ್ನುವುದು ಒಂದು ದೇಹ ಕೊಡುವುದು ಅಂತ ಮಾಡಿದ್ದಾರೆ ಪರಮಾತ್ಮ. ಅಷ್ಟೇ ಅಲ್ಲದೆ ಆ ಚತುರ್ಮುಖ ಬ್ರಹ್ಮದೇವರಿಗೆ ಆ ಬ್ರಹ್ಮ ಪದವಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ಚತುರ್ಮುಖ ಬ್ರಹ್ಮದೇವರಿಗೆ ಮಹತ್ತತ್ವ ಅಭಿಮಾನಿತ್ವವನ್ನು ಕೊಟ್ಟಿದ್ದಾರೆ. ಹೀಗೆ ಮಹತ್ತತ್ವದ ಅಭಿಮಾನಿತ್ವ ಆ ಬ್ರಹ್ಮ ಪದವಿಯನ್ನು ಕೊಡ, ಈ ವಿಧವಾಗಿ ಇವೆಲ್ಲ ಮಾಡಲ್ಪಟ್ಟಿದ್ದಾರೆ. ಆದ್ದರಿಂದ ಕಾರ್ಯಬ್ರಹ್ಮ, ಉದಾಹರಣೆ ಕಾರ್ಯ ಅಂದ್ರೆ ಮಡಿಕೆ ಕಾರ್ಯ ಅಂತೀವಿ, ಮಣ್ಣಿಗೆ ಕಾರಣ ಅಂತೀವಿ. ಸೊ ಕಾರ್ಯಬ್ರಹ್ಮ ಅಂದ್ರೆ ಮಾಡಲ್ಪಟ್ಟ ಬ್ರಹ್ಮ ಅಂತ ಹೇಳಿ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ಕಾರ್ಯಬ್ರಹ್ಮ ಅಂತ ಕರೀತಾರೆ. ಪರಮಾತ್ಮ ಅಕಾರ್ಯಬ್ರಹ್ಮ, ಪರಮಾತ್ಮನನ್ನು ಯಾರು ಮಾಡಲಿಲ್ಲ. ಅಕಾರ್ಯಬ್ರಹ್ಮ ಅಂದ್ರೆ ಏನು? ಯಾರು ಮಾಡಲ್ಪಡಲಿಲ್ಲವೋ ಅಂದ್ರೆ ಯಾರನ್ನು ಅದು ಬ್ರಹ್ಮ ಬ್ರಹ್ಮತ್ವ ಅನ್ನೋದು ಪರಮಾತ್ಮನಿಗೆ ಹೇಳುವಾಗ ಬ್ರಹ್ಮಿತತ್ವಾತ್ ಬ್ರಹ್ಮ ಅಂತಿಲ್ಲ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮಸೂತ್ರಗಳಲ್ಲಿ ಹೊರಟಾಗ ಅಲ್ಲಿ ಬ್ರಹ್ಮನನ್ನು ತಿಳಿಯಬೇಕು ಅಂದ್ರೆ ಬ್ರಹ್ಮ ಅಂದ್ರೆ ಅಲ್ಲಿ ಬ್ರಹ್ಮ ಪದವಿಯಲ್ಲ, ಪರಮಾತ್ಮನಿಗೆ ಬ್ರಹ್ಮಶಬ್ದ ಅನ್ವಯವಾಗುವುದು ಬ್ರಹ್ಮಿತತ್ವ, ಅವನಿಗೆ ಮುಖ್ಯಾರ್ಥವಾಗಿ ಅನ್ವಯವಾಗುತ್ತೆ. ಅಂದರೆ ಏನು? ಬ್ರಹ್ಮ ಅಂದ್ರೆ ಸರ್ವವ್ಯಾಪಕ ಅನ್ನುವ ಅರ್ಥವು ಬ್ರಹ್ಮಿತತ್ವ, ಎಲ್ಲ ಕಡೆ ಹರಡಿ ಇರುವವನು ಬ್ರಹ್ಮ ಪರಮಾತ್ಮ. ಅವನು ಮುಕ್ತ ಪ್ರಪಂಚಗಳಲ್ಲಿ ಎಲ್ಲ ಕಡೆ ಹರಡಿದ್ದಾನೆ. ಚತುರ್ಮುಖ ಬ್ರಹ್ಮದೇವರನ್ನು ತಗೊಂಡ್ರೆ ಅವರು ಅಮುಕ್ತ ಪ್ರಪಂಚದಲ್ಲಿ ಇರುವಾಗ ಮುಕ್ತ ಪ್ರಪಂಚದಲ್ಲಿ ಮಾತ್ರ ಇದ್ದಾನೆ, ಮುಕ್ತ ಪ್ರಪಂಚದಲ್ಲಿ ಇಲ್ಲ. ಅವರಿಗೆ ಬ್ರಹ್ಮಿತತ್ವ ಅನ್ನುವುದು ಸ್ವಲ್ಪ ಲಿಮಿಟೆಡ್ ಸೆನ್ಸ್ ನಲ್ಲಿ ಅಪ್ಲೈ ಆಗುತ್ತೆ, ಪರಮಾತ್ಮನಿಗೆ ಅನ್ಲಿಮಿಟೆಡ್ ಸೆನ್ಸ್ ನಲ್ಲಿ ಅಪ್ಲೈ ಆಗುತ್ತೆ. ಆದ್ದರಿಂದ ಪರಮಾತ್ಮನಿಗೆ ಬ್ರಹ್ಮ ಶಬ್ದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅನ್ವಯವಾಗುವಂತಹದ್ದು, ಅದು ಪದವಿಯಲ್ಲ ಪರಮಾತ್ಮನ. ಆದ್ದರಿಂದ ಪರಮಾತ್ಮನಿಗೆ ಅದು ಅಕಾರ್ಯ ಬ್ರಹ್ಮ ಅಂತ ಕರೀತಾರೆ. ಮುಖ್ಯ ಪ್ರಾಣದೇವರು ಕೆಲವರನ್ನು ಬ್ರಹ್ಮ ಹತ್ರ ಕರ್ಕೊಂಡು ಹೋಗ್ತಾರೆ, ಕೆಲವರನ್ನು ಕಾರ್ಯಬ್ರಹ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ, ಕೆಲವರನ್ನು ಅಕಾರ್ಯ ಬ್ರಹ್ಮನ ಹತ್ರ ಕರ್ಕೊಂಡು ಯಾರತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬ್ರಹ್ಮಸೂತ್ರಗಳು ವಿಸ್ತಾರವನ್ನು ಹೇಳ್ತಾ ಅದನ್ನೇ ಈ ಆ ಭಾವವನ್ನು ಇಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಹೇಳಿ, ಪ್ರತೀಕಾಲಂಬನರು ಅಂದ್ರೆ ಪ್ರತೀಕೆ, ಒಂದು ಪ್ರತೀಕೆಯನ್ನು ಇಟ್ಟುಕೊಂಡು ಅದನ್ನು ಮಾತ್ರ ಉಪಾಸನೆ ಮಾಡುವವರು, ಅಂದ್ರೆ ಪ್ರತೀಕೆಯಿಂದ ಮಾತ್ರ ಉಪಾಸನೆ ಮಾಡುವ ಯೋಗ್ಯತೆ ಉಳ್ಳವರು. ಅವರೆಲ್ಲರೂ ಪ್ರತೀಕ ಅಂದ್ರೆ ನಮ್ಮಂತವರು ಸಾಮಾನ್ಯ ಜನರೆಲ್ಲರೂ ಕೂಡ ಅವರನ್ನು ಹಿಡ್ಕೊಂಡು ತೃಣಜೀವಿಗಳನ್ನು ಹಿಡ್ಕೊಂಡು ಕೆಲವು ಮನುಷ್ಯ ಗಂಧರ್ವರವ್ರಿಗೆ ಅವರೆಲ್ಲರೂ ಕೂಡ ಪ್ರತೀಕಾಲಂಬನರು ಅಂತ ಹೇಳಿ ಪ್ರತೀಕ ಇಟ್ಟುಕೊಂಡು ಪೂಜೆ ಮಾಡುವಂತಹವರು. ಅಪ್ರತೀಕಾಲಂಬನರು ಅಂದ್ರೆ ವ್ಯಾಪ್ತೋಪಾಸಕರು. ಇವರು ವ್ಯಾಪ್ತೋಪಾಸಕರಾದವರು, ಅವರನ್ನು ಮುಖ್ಯ ಪ್ರಾಣದೇವರು ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಪರಬ್ರಹ್ಮ ಪರಬ್ರಹ್ಮ ಅಂತಲೂ ಪ್ರಯೋಗ ಮಾಡ್ತಾರೆ. ಕಾರ್ಯಬ್ರಹ್ಮ ಅಕಾರ್ಯಬ್ರಹ್ಮ ಯಾವ್ದು ಯಾವುದು ಅಂತ ಹೇಳಿದರೆ ಕಾರ್ಯಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತ ಹೇಳಿದೀವಿ. ಪರಮಾತ್ಮ ಪರಬ್ರಹ್ಮ, ಪರಮಾತ್ಮ ಅಂದರೂ ಪರಬ್ರಹ್ಮ ಅಂದ್ರೂ ಅಕಾರ್ಯ ಬ್ರಹ್ಮ ಅಂದ್ರು. ಸೊ ಅಕಾರ್ಯ ಬ್ರಹ್ಮ ಅನ್ನೋದು ಪರಬ್ರಹ್ಮ ಈಕ್ವಲ್, ಅಕಾರ್ಯ ಬ್ರಹ್ಮ ಈಕ್ವಲ್ಸ್ ಪರಬ್ರಹ್ಮ, ಕಾರ್ಯ ಬ್ರಹ್ಮ ಈಕ್ವಲ್ಸ್ ಅಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಸರ್ವೋತ್ತಮನಾದ ಬ್ರಹ್ಮನು, ಅಪರ ಬ್ರಹ್ಮ ಅಂದ್ರೆ ಸರ್ವೋತ್ತಮನಾದ ಬ್ರಹ್ಮನಲ್ಲ, ಬ್ರಹ್ಮ ಪದವಿಗೆ ಬಂದಂತಹ ಬ್ರಹ್ಮ. ಅದಕ್ಕೆ ಅಪರ ಬ್ರಹ್ಮ ಅಂದ್ರೆ ಕಾರ್ಯ ಬ್ರಹ್ಮ, ಪರಬ್ರಹ್ಮ ಅಂದ್ರೆ ಅಕಾರ್ಯ ಬ್ರಹ್ಮ. ಚತುರ್ಮುಖ ಬ್ರಹ್ಮ ಆದ ಅವರು ಕಾರ್ಯ ಬ್ರಹ್ಮ ಆಗಿದ್ದಾರೆ, ಅಪರ ಬ್ರಹ್ಮ ಆಗಿದ್ದಾರೆ. ಪರಮಾತ್ಮ ಅವನು ಅಕಾರ್ಯ ಬ್ರಹ್ಮ ಆಗಿದ್ದಾನೆ, ಪರಬ್ರಹ್ಮವೂ ಆಗಿದ್ದಾನೆ. ಹೀಗೆ ಮುಖ್ಯ ಪುರಾಣ ದೇವರು ಅಪ್ರತೀಕಾಲಂಬನರು, ವ್ಯಾಪ್ತೋಪಾಸಕರನ್ನು, ಅವರನ್ನು ಪರಮಾತ್ಮನ ಹತ್ರ, ಅಕಾರ್ಯ ಬ್ರಹ್ಮನಾದ ಪರಮಾತ್ಮನ ಹತ್ರ ತಗೊಂಡು ಹೋಗ್ತಾರೆ. ಅಂದ್ರೆ ಮುಕ್ತ ವೈಕುಂಠದಲ್ಲಿ ಅವರು ಪರಮಾತ್ಮನ ಮುಕ್ತಿಗೆ ಹೋಗಲಿಕ್ಕೆ ಮುಂಚೆ ಅಲ್ಲಿರ್ತಾರೆ ಅಂತೇಳಿ. ಕಾರ್ಯಬ್ರಹ್ಮ ಚತುರ್ಮುಖ ಬ್ರಹ್ಮನ ಹತ್ತಿರ ಪ್ರತೀಕಾಲಂಬ ಪ್ರತೀಕ ಅಂದ್ರೆ ಪ್ರತೀಕೆಯನ್ನು ಇಟ್ಟುಕೊಂಡು ಉಪಾಸನೆ ಮಾಡುವವರು ಅವರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಲೋಕೆ ಚತುರ್ಮುಖ ಆಖ್ಯ, ಚತುರ್ಮುಖ ಅಂತ ಕರೆಯಲ್ಪಡುವಂತಹ ಕಾರ್ಯಬ್ರಹ್ಮ ಪ್ರಾಪ್ತ ನಾಮ, ಕಾರ್ಯಬ್ರಹ್ಮನನ್ನು ಹೊಂದಿದ್ದಾರೆ, ಅದು ಮುಖ್ಯ ಪ್ರಾಣದೇವರ ಮೂಲಕವಾಗಿ ಆಗುತ್ತೆ ಅಂತೇಳಿ ಅಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲಿ. ಅವರು ಪ್ರತೀಕಾಲಂಬನರು, ಹಾಗೆ ಕಾರ್ಯಬ್ರಹ್ಮನ ಹತ್ರ ಮುಖ್ಯ ಪ್ರಾಣದೇವರಿಂದ ಕೊಂಡು ಹೋದವರಾಗಿ ಅಲ್ಲಿರ್ತಾರೆ ಅಂತೇಳಿ. ವೈಕುಂಠ ಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನ ಅಪ್ರತೀಕಾಲಂಬನ, ಅಪ್ರತೀಕಾಲಂಬನರು ಇಲ್ಲ ವ್ಯಾಪ್ತೋಪಾಸಕರು ಅವರನ್ನು ಮುಖ್ಯ ಪ್ರಾಣದೇವರು ಅಮುಕ್ತ ವೈಕುಂಠದಲ್ಲಿ ಭಗವಂತನ ಹತ್ತಿರ ತಗೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿ ಆ ವಿಷಯ. ಸೊ ಎರಡು ಕೂಡ ಮುಖ್ಯ ಪ್ರಾಣದೇವರು ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗುದು, ಕಾರ್ಯಬ್ರಹ್ಮ ಹತ್ರನ ಅಕಾರ್ಯ ಬ್ರಹ್ಮ ಅಂದ್ರೆ ಕೆಲವರನ್ನು ಕಾರ್ಯಬ್ರಹ್ಮ, ಕೆಲವರನ್ನು ಅಕಾರ್ಯ ಬ್ರಹ್ಮ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿ ನಮಗೆ ವಿಸ್ತಾರವನ್ನು ಮಾಡಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತು. ಬ್ರಹ್ಮಾಂಡದ ಒಳಗೆ ಮೋಕ್ಷ ವೈಕುಂಠ ಅದೇ ವಿಧ ಅನ್ನತಮಸ್ ಅನ್ನೋದು ಬ್ರಹ್ಮಾಂಡದ ಒಳಗೆ ಇದ ಹೊರಗೆ ಇದ ಅಂತೇಳಿ. ನಮಗೆ ವೈಕುಂಠವನ್ನ ಅಲ್ಲೆಲ್ಲ ಕೆಲವು ಕಡೆ ಬ್ರಹ್ಮಾಂಡದ ಒಳಗೆ ವೈಕುಂಠ ಇದೆ ಅನ್ನುವ ಮಾತು ಬರುತ್ತಲ್ಲವಾ. ಸೊ ಆದ್ದರಿಂದ ಬ್ರಹ್ಮಾಂಡದ ಒಳಗಿದೆ ಅಂತೇಳಿ. ಬ್ರಹ್ಮಾಂಡದ ಒಳಗೆ ಇದೆ ಅಂತ ಹೇಳಿದ್ರೆ ಮತ್ತೆ ಬ್ರಹ್ಮಾಂಡ ನಾಶವಾದಾಗ ಅದೇನಾಗತ್ತೆ ಅಂತೇಳಿ. ಇದಕ್ಕೆ ಒಂದು ಪರಿಹಾರ ಹೇಳಕ್ಕೆ, ಸರಿ ಬ್ರಹ್ಮಾಂಡ ನಾಶವಾದರೂ ಅದರ ಒಳಗಿರುವ ವೈಕುಂಠ ಅನ್ನು ತಮಸ್ಸು ನಾಶವಾಗೋದಿಲ್ಲ, ಅದು ಹಾಗೆ ಉಳಿದಿರುತ್ತೆ ಅಂತ ಹೇಳಿ ಅದನ್ನು ಹೇಗೆ ಹೊಂದಿಸಬಹುದು. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ವೈಕುಂಠ ಬ್ರಹ್ಮಾಂಡದ ಒಳಗಿದೆ ಅಂತ ಹೇಳಿದ್ರೆ ಅಮುಕ್ತ ವೈಕುಂಠ ಬ್ರಹ್ಮಾಂಡದ ಒಳಗಿದೆ, ಅದೇ ವಿಧವಾಗಿ ಅಂಧನ ತಮಸ್ಸಿನ ದ್ವಾರವೇ ಬ್ರಹ್ಮಾಂಡದ ಒಳಗಿದೆ ಅಂತ ಹೇಳಿದ್ರೆ ಯಾವ ತೊಂದರೆ ಇರೋದಿಲ್ಲ. ಒಂದು ಎರಡನೇದಾಗಿ ಏನಂತ ಹೇಳಿದರೆ ಆ ಮುಕ್ತ ವೈಕುಂಠವೇ ಬ್ರಹ್ಮಾಂಡದ ಒಳಗಿದೆ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರಿಗೆ ಅವರು ಕಂಪ್ಲೀಟ್ ಬ್ರಹ್ಮಾಂಡವೆಲ್ಲ ವ್ಯಾಪ್ತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಮಹತ್ತತ್ವ ಬ್ರಹ್ಮಾಂಡದಲ್ಲೆಲ್ಲ ಹರಡಿದೆ. ಸೊ ಬ್ರಹ್ಮಾಂಡದ ಒಳಗೆ ಇರುವಂತಹ ಮುಕ್ತ ವೈಕುಂಠದಲ್ಲಿಯೂ ಅವರು ವ್ಯಾಪ್ತಿ ಇರಬೇಕು. ಯಾಕಂದ್ರೆ ಅದು ಬ್ರಹ್ಮಾಂಡದ ಒಳಗೆ ಮುಕ್ತ ವೈಕುಂಠವೂ ಇದ್ದರೆ ಚತುರ್ಮುಖ ಬ್ರಹ್ಮದೇವರು ಆ ಮುಕ್ತ ವೈಕುಂಠ ಬ್ರಹ್ಮಾಂಡದ ಒಳಗಾದ ಮುಕ್ತ ವೈಕುಂಠವನ್ನು ಅದನ್ನು ತೋರಿಸಿಕೊಡ್ತಾರೆ ಅಂತ ಹೇಳಿದ್ದಾರೆ. ಮುಕ್ತ ವೈಕುಂಠವೆಲ್ಲ ಕೂಡ ಚತುರ್ಮುಖ ಬ್ರಹ್ಮದೇವರು ವ್ಯಾಪ್ತರಾಗಿದ್ದಾರೆ ಅಂತ ಎಲ್ಲಿ ನಮಗೆ ಅದು ಬರೋದಿಲ್ಲ. ಆದ್ದರಿಂದ ಮುಕ್ತ ವೈಕುಂಠವು ಅನಂತಮಸ್ಸು ಇದು ಬ್ರಹ್ಮಾಂಡದ ಒಳಗೆ ಇದ್ದರೆ ಆ ಬ್ರಹ್ಮಾಂಡವೆಲ್ಲ ವ್ಯಾಪ್ತರಾಗಿರುವಂತಹ ಮುಖ್ಯ ಪ್ರಾಣದೇವರು ಚತುರ್ಮುಖ ಬ್ರಹ್ಮದೇವರು ಇವರು ಮುಕ್ತ ವೈಕುಂಠದಲ್ಲಿಯೂ ಅದೇ ವಿಧವಾಗಿ ಅನಂತಮಸ್ಸಿನಲ್ಲಿಯೂ ಕೂಡ ಪೂರ್ತಿಯಾಗಿ ವ್ಯಾಪ್ತರಾಗಿರಬೇಕು. ಈಗ ಮುಕ್ತ ಪ್ರಪಂಚದಲ್ಲಿ ಸಾಧನೆಯನ್ನ ನಡೀತಾ ಇರುವಂತಹ ಚತುರ್ಮುಖ ಬ್ರಹ್ಮದೇವರು ಮುಖ್ಯ ಪ್ರಾಣದೇವರು ಅಲ್ಲಿ ವ್ಯಾಪ್ತರಾಗಿರ್ಬೇಕಂದ್ರೆ ಅದು ಸ್ವಲ್ಪ ತೊಂದರೆ ಆಗುತ್ತೆ. ಆದ್ದರಿಂದ ಅಮುಕ್ತ ವೈಕುಂಠ ಬ್ರಹ್ಮಾಂಡದ ಒಳಗಿದೆ ಅಂದ್ರೆ ಅಮುಕ್ತ ವೈಕುಂಠ ಮಾತ್ರ ಬ್ರಹ್ಮಾಂಡದ ಒಳಗಿದೆ ಅಂತ ಹೇಳಿದ್ರೆ ವಿರೋಧ ಬರೋದಿಲ್ಲ ಅಂತ ಅನ್ಸುತ್ತೆ. ಸೊ ಆದ್ದರಿಂದ ವೈಕುಂಠ ಬ್ರಹ್ಮಾಂಡದ ಒಳಗಿದೆ ಅಂತ ಹೇಳಿದ್ರೆ ಅಮುಕ್ತ ವೈಕುಂಠ ಅಮುಕ್ತ ಅನ್ನಂತಮಸ್ಸು ಅವು ಮಾತ್ರ ಬ್ರಹ್ಮಾಂಡದ ಒಳಗಿದೆ ಅಂತ ಹೇಳಿದ್ರೆ ಆವಾಗ ವ್ಯಾಪ್ತತ್ವ ಚತುರ್ಮುಖ ಬ್ರಹ್ಮದೇವರಿಗೂ ಮುಖ್ಯ ಪ್ರಾಣದೇವರಿಗೂ ಅಂದ್ರೆ ಇನ್ನೂ ಸಂಸಾರಾವಸ್ಥೆಯಲ್ಲಿ ಇರುವಂತಹ ಇವರಿಗೆ ಆ ಸ್ಥಳಗಳಲ್ಲಿ ವ್ಯಾಪ್ತತ್ವ ಅನ್ನೋದು ಎಲ್ಲಿಯೂ ನಮಗೆ ಶಾಸ್ತ್ರದಲ್ಲಿ ಬಂದಿಲ್ಲ. ಆದ ಕಾರಣದಿಂದ ಅದನ್ನ ನಾವು ಹಾಗೆ ಮಾಡಬಹುದಂತ ನನ್ಗನ್ಸುತ್ತೆ. ಸೊ ಅದನ್ನು ಸ್ವಲ್ಪ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಸೊ ಅದು ಒಂದು. ಸೊ ಪ್ರತೀಕಾಲಂಬನ ಅದೇ ಹೇಳಿದೆ, ಅಪ್ರತೀಕಾಲಂಬನಾನಂ ಮಹಾಪ್ರಳಯೇ ಚತುರ್ಮುಖ ಪ್ರಾಪ್ತಾನಾಂ ಸ್ವ ಉತ್ತಮ ಪ್ರವೇಶ ದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಮ್ ಗತಾನಾಂ ದೇವಾನಾಂ ಚ. ಮುಕ್ತಿಗೆ ಮುಂಚೆ ದೇವತೆಗಳು ಹೇಗೆ ಮಾಡ್ತಾರೆ ಅನ್ನೋದು, ಅದು ಒಬ್ಬರ ಒಳಗೆ ಅಂದ್ರೆ ಕೆಳಗಿನ ದೇವತೆಗಳು ಅವರ ಮೇಲಿನ ದೇವತೆಗಳ ಒಳಗೆ ಸ್ವೋತ್ತಮ ಪ್ರವೇಶ ಅಂದ್ರೆ ತಮ್ಮಕ್ಕಿಂತ ಉತ್ತಮರಾದ ದೇವತೆಗಳ ಒಳಗೆ ಪ್ರವೇಶ ಮಾಡ್ತಾ ಬಂದು ಗರುಡ ಶೇಷ ಮಾರ್ಗ ಅಂದ್ರೆ ಇಂದ್ರನಿಗಿಂತ ಕೆಳಗಿರುವಂತಹವರು ಜಯಂತ ಇಂದ್ರನ ಒಳಗೆ ಪ್ರವೇಶ ಮಾಡುವುದು, ಹೀಗೆ ಒಬ್ಬರ ಒಳಗೆ ಒಬ್ಬರು ಪ್ರವೇಶ ಮಾಡ್ತಾ ಬಂದು ಇಂದ್ರ ಗರುಡನ ಒಳಗೆ ಪ್ರವೇಶ ಮಾಡ್ತಾರೆ. ಅದೇ ವಿಧವಾಗಿ ಮನ್ಮಥ ಇಲ್ಲ ಮದನ, ಅವರು ಶೇಷನ ಒಳಗೆ ಪ್ರವೇಶ ಮಾಡ್ತಾರೆ. ಆ ಶೇಷ ದೇವರು, ಗರುಡ ದೇವರು ಇವರಿಬ್ಬರು ಕೂಡ ಚತುರ್ಮುಖ ಬ್ರಹ್ಮನ ಒಳಗೆ ಪ್ರವೇಶ ಮಾಡ್ತಾರೆ. ಸೊ ಈ ವಿಧವಾಗಿ ಶೇಷ ಮಾರ್ಗ, ಗರುಡ ಮಾರ್ಗ ಅಂತ ಎರಡು ಮಾರ್ಗಗಳಲ್ಲಿ ದೇವತೆಗಳು ಒಬ್ಬರ ಒಳಗೆ ಒಬ್ಬರು ಪ್ರವೇಶ ಮಾಡ್ತಾ ಸೋತ್ತಮ ಪ್ರವೇಶ ದ್ವಾರ ಬಂದು ಆ ಎರಡು ಮಾರ್ಗಗಳು ಕೊನೆಯದಾಗಿ ಬಂದಾಗ ಕೊನೆಯದಾಗಿ ಆ ಶೇಷ ಗರುಡರು ಇಬ್ಬರು ಕೂಡ ಚತುರ್ಮುಖ ಬ್ರಹ್ಮನ ಒಳಗೆ ಪ್ರವೇಶ ಮಾಡ್ತಾರೆ. ಆವಾಗ ಚತುರ್ಮುಖ ಬ್ರಹ್ಮ ದೇವರು ತನ್ನ ಕಲ್ಪದಲ್ಲಿರುವಂತಹ ಮುಕ್ತಿಗೆ ಹೋಗುವಂತಹ ಜೀವರಾಶಿಗಳನ್ನೆಲ್ಲರನ್ನು ಕರ್ಕೊಂಡು ಅವರು ಮೋಕ್ಷಕ್ಕೆ, ಮುಕ್ತಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ, ದೇವಾನಾಂಚ ಬ್ರಹ್ಮಣ ಸಹ ವಿರಜಾ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವ, ಅವರಿಗೆ ವಿರಜಾ ಸ್ನಾನದಿಂದ ಲಿಂಗಭಂಗವನ್ನು ಮಾಡಿಸಿದವರಾಗಿ ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದ ಅನುಭವದಾತ್ರೆ. ಆ ಆವಿರ್ಭವಿಸುವಂತ ಅಂದ್ರೆ ಏನು, ಸ್ವ ಆನಂದ ಆವಿರ್ಭಾವ, ಅದನ್ನು ಉಂಟು ಮಾಡ್ತಾನೆ ಪರಮ. ಅಂದ್ರೆ ಈ ಮುಕ್ತ ಜೀವರಾಶಿಗಳಿಗೆಲ್ಲರಿಗೂ ಕೂಡ ವಿಚಿತ್ರವಾದ, ಅತ್ಯುತ್ತಮವಾದ, ಅವರವರ ಯೋಗ್ಯತೆಗೆ ಪೂರ್ಣವಾಗಿರುವಂತಹ ಸ್ವರೂಪ ಆನಂದ ಅನುಭವವನ್ನು ಅನುಗ್ರಹ ಮಾಡುವಂತಹ ಶ್ರೀ ವೇದವ್ಯಾಸರೂಪಿ ಪರಮಾತ್ಮನೇ ಅಂತ ಹೇಳಿ, ಆ ಅನುಭವದಾತ್ರೆ ಅಂತಹ ವೇದವ್ಯಾಸರಿಗೆ ಇವೆಲ್ಲವೂ ಕೂಡ ಚತುರ್ಥಿ ವಿಭಕ್ತಿಯಲ್ಲಿ, ಅಂದರೆ ಈ ಎಲ್ಲ ಕೊನೆಯದಾಗಿ ನಾವು ಮುಂಚೆ ನೋಡಿದಂತೆ ಕೊನೆಯಾಗಿ ಬರುವಂತಹ ಶ್ರೀ ವೇದವ್ಯಾಸಾಯ ನಮೋ ನಮಃ ಅಂತೇಳಿ ವೇದವ್ಯಾಸರಿಗೆ ನಮಸ್ಕಾರ. ಸೊ ಅದು ಚತುರ್ಥಿ ವಿಭಕ್ತಿಯಲ್ಲಿರುವಂತಹದ್ದು. ಸೊ ಇವೆಲ್ಲವೂ ಕೂಡ ಚತುರ್ಥಿ ವಿಭಕ್ತಿ ಅಂತ ಡೇಟಿವ್ ಕೇಸ್ ಅಂತೀವಲ್ವ, ಅದನ್ನು ಆಗಿದೆ. ಸೊ ಅನುಭವವನ್ನು ಕೊಡುವಂತಹ ವೇದವ್ಯಾಸ ರೂಪಿ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಬ್ರಹ್ಮಾದಿ ಏಕಾಂತ ಭಕ್ತಾನಾಂ ನಿರುಪಾಧಿಕ ಇಷ್ಟಾಯ, ಅಂದ್ರೆ ಯಾವ ಉಪಾಧಿಯೂ ಇಲ್ಲ, ಅಂದ್ರೆ ವಿತೌಟ್ ಎನಿ ಅಂದ್ರೆ ಬ್ರಹ್ಮದೇವರ ಆ ಜೀವೋತ್ತಮತ್ವವನ್ನು ಇಲ್ಲಿ ನಾವು ಒಂದು ವಿಧವಾಗಿ ನೋಡಬಹುದು. ಬ್ರಹ್ಮಾದಿ ಏಕಾಂತ ಭಕ್ತಾನ, ಬ್ರಹ್ಮ ಮುಂತಾದಂತಹ ಏಕಾಂತ ಭಕ್ತರಿಗೆ ಯಾವ ಉಪಾಧಿಯು, ಅಂದ್ರೆ ಉಪಾಧಿ ಅಂತ ಹೇಳಿದ್ರೆ ಒಂದು ಮೀಡಿಯಮ್ಮೇ ಬೇಕಾಗಿಲ್ಲ. ಆ ಮೀಡಿಯಂ ಇಲ್ಲದೇನೆ ಅಂತಹ ಇಷ್ಟ ಅಂದ್ರೆ ಅವರಿಗೆ ಅತ್ಯಂತ ಪ್ರೀತಿಪಾತ್ರ. ಅದಕ್ಕೆ ಆಚಾರ್ಯರು ಸ್ತೋತ್ರಗಳಲ್ಲಿ ಮಾಡುವಾಗ ಇಷ್ಟತಮ ಪ್ರೇಷ್ಠತಮ ಅಂತ ಹೇಳಿ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ತನಗೆ ಅತ್ಯಂತ ಪ್ರೀತಿಪಾತ್ರನಾದವನು, ಅವರ ಭಕ್ತಿ ಯಾವ ವಿಧ ಕ್ವಾಲಿಫಿಕೇಶನ್ ಇಲ್ಲದೆ ಲಿಮಿಟ್ಲೆಸ್ ಆಗಿ ಭಗವಂತನ ಮೇಲೆ ಅನಂತ ಭಕ್ತಿಯನ್ನು ತೋರಿಸುವಂತಹವರಾಗಿದ್ದಾರೆ. ಈ ವಿಧವಾಗಿ ಬ್ರಹ್ಮಾದಿ ದೇವತೆ ಏಕಾಂತ ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಶ್ರೀ ವೇದವ್ಯಾಸ ದೇವರಿಗೆ ಅಂತ ಹೇಳ್ತಾ ಇದ್ದಾರೆ. ತದ್ ಇತರ ಭಕ್ತಾನ, ಆ ಬ್ರಹ್ಮ ಇಂತಹ ಉತ್ತಮ ಏಕಾಂತ ಭಕ್ತರನ್ನು ಬಿಟ್ಟು ಇತರರು, ಅಂದ್ರೆ ಏಕಾಂತ ಭಕ್ತರಾಗದೇ ಇರುವವರು, ಏಕಾಂತ ಭಕ್ತರಂದ್ರೆ ಅವರು ಮೋಕ್ಷವು ಕೂಡ ಅವರ ಉದ್ದೇಶವಾಗಿರುವುದಿಲ್ಲ, ಮೋಕ್ಷಕ್ಕಾಗಿ ಏನು ಮಾಡುವುದಿಲ್ಲ ಅವರು. ಮೋಕ್ಷ ಬಂದ್ರೆ ಬರಲಿ, ಭಗವಂತ ಕೊಟ್ಟರೆ ಕೊಡ್ಲಿ, ನನಗೆ ಭಗವಂತನನ್ನು ಭಕ್ತಿಯಿಂದ ತುತಿಸುವುದೇ ನನಗೆ ಆನಂದ ಕೊಡುತ್ತೆ, ಆದ್ದರಿಂದ ನಾನು ಮಾಡ್ತೀನಿ. ಅದಕ್ಕಿಂತ ಮೋಕ್ಷ ಬಂದ್ರು ಬರದಿದ್ರು ನನಗೆ ಚಿಂತೆ ಇಲ್ಲ ಅಂತ ಹೇಳಿ ಅಷ್ಟು ಭಕ್ತಿಯಿಂದ ಮಾಡುವವರು ಅವರನ್ನು ಏಕಾಂತ ಭಕ್ತರು ಅಂತ ಕರೀತಾರೆ. ಮಿಕ್ಕವರು ಮೋಕ್ಷಕ್ಕಾಗಿ ಮಾಡುವವರು ಅವರು ಏಕಾಂತ ಭಕ್ತರಲ್ಲ. ಅಂದ್ರೆ ಆ ಏಕಾಂತ ಭಕ್ತರಾಗದೆ ಮುಕ್ತಿಗಾಗಿ ಸಾಧನೆ ಮಾಡುವವರು ಯಾರಿದ್ದಾರೋ, ಇತರ ಭಕ್ತಾನ ಅಂದ್ರೆ ಏಕಾಂತ ಭಕ್ತರಾಗದೆ ಮುಕ್ತಿಯೋದ್ದೇಶನ, ಅದಕ್ಕೆ ಮೋಕ್ಷೋದ್ದೇಶೇನ ಅಂತ ಹೇಳ್ತಾ ಇದ್ದಾರೆ. ತದ್ ಇತರ ಭಕ್ತಾನ, ಇತರ ಭಕ್ತರು, ಆ ಇತರ ಭಕ್ತರು ಎಂಥವರು, ಮೋಕ್ಷ ಉದ್ದೇಶೇನ, ಮೋಕ್ಷ ಉದ್ದೇಶದಿಂದ, ಮೋಕ್ಷ ಬೇಕು ಅಂತೇಳಿ ಮೋಕ್ಷವನ್ನು ಬಯಸಿದವರಾಗಿ ಆ ಭಗವಂತನನ್ನು ಸೇವಿಸುತ್ತಾರೆ. ಅಂತಹ ಮೋಕ್ಷದ ಉದ್ದೇಶದಿಂದ ಆ ಇತರ ಭಕ್ತರಿಂದ ಸೇವಿಸಲ್ಪಡುವವನಿಗೆ ಅಂಥೇಳಿ, ಭಜನೀಯಾಯ, ಇತರ ಭಕ್ತರಾದಂತಹವರಿಂದ ಮೋಕ್ಷದ ಉದ್ದೇಶದಿಂದ ಸೇವಿಸಲ್ಪಟ್ಟಂತಹ ಶ್ರೀ ವೇದವ್ಯಾಸರಿಗೆ ಅಂತ ಹೇಳ್ತಾ ಇದ್ದಾರೆ. ಸಾಕಲ್ಯೇನ ಅಂದರೆ ಪೂರ್ಣವಾಗಿ ಸಾಕಲ್ಯೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ, ಅಂದ್ರೆ ರಮಾ ಬ್ರಹ್ಮಾದಿಗಳು ಅವರು ಭಗವಂತನನ್ನು ಪೂರ್ತಿಯಾಗಿ ತಿಳಿದಿಲ್ಲ, ಸಾಕಲ್ಯೇನ ತಿಳಿದಿಲ್ಲ. ಅದಕ್ಕೆ ಸಾಕಲ್ಯೇನ ಅಂದ್ರೆ ಪೂರ್ಣವಾಗಿ ರಮಾ ಬ್ರಹ್ಮಾದಿ ಲಕ್ಷ್ಮೀದೇವಿ ಬ್ರಹ್ಮ ಮುಂತಾದವರಿಂದ ಅಚಿಂತ್ಯ ಸ್ವರೂಪಾಯ, ಚಿಂತಿಸಲ್ ಅಂದ್ರೆ ಪೂರ್ತಿಯಾಗಿ ತಿಳಿದಿಲ್ಲ, ಪೂರ್ಣವಾಗಿ ಯಾರಿಂದ, ಆ ರಮಾ ಬ್ರಹ್ಮಾದಿಗಳಿಂದಲೂ ಕೂಡ ತಿಳಿಯಲ್ಪಡದೇ ಇರುವವನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಒನ್ ಹೂ ಕೆನಾಟ್ ಬಿ ಕಂಪ್ಲೀಟ್ಲಿ ಕಾಂಪ್ರಹೆಂಡೆಡ್ ಈವನ್ ಬೈ ರಮಾ ಅಂಡ್ ಬ್ರಹ್ಮ ಅಂಡ್ ಅದರ್ಸ್. ಅವರನ್ನೇ ಹೇಳಿದ ಮೇಲೆ ಇನ್ನು ಅವರಿಗಿಂತ ಕೆಳಗಿನವರು ಹೇಳಬೇಕಾಯ ಮಿಕ್ಕ ನ್ಯಾಯದಿಂದ ಮಿಕ್ಕವರಿಂದಲೂ ಕೂಡ ಭಗವಂತ ಯಾರಿಂದಲೂ ಕೂಡ ಪೂರ್ಣವಾಗಿ ತಿಳಿಯಲ್ಪಟ್ಟವನ ಆಗಿಲ್ಲ. ಲಕ್ಷ್ಮೀದೇವಿ ಬ್ರಹ್ಮಾದಿಗಳಿಗೆ ಅವರಿಗೆ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ಅಂದ್ರೆ, ಮಿಕ್ಕವರು ಪೂರ್ಣವಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕೂ ಸಾಧ್ಯವೇ ಇಲ್ಲ ಅನ್ನೋದು ಅಲ್ಲಿ ನಮ್ಗೆ ಸಿದ್ಧವಾಗುತ್ತೆ. ಹೀಗೆ ರಮಾ ಬ್ರಹ್ಮಾದಿಗಳಿಂದ ಪೂರ್ಣವಾಗಿ ಸಾಕಲ್ಯನ ಸಂಪೂರ್ಣವಾಗಿ ಯಾರಾದರೆ ಅಚಿಂತ್ಯ ಸ್ವರೂಪ, ಅಚಿಂತ್ಯ ಸ್ವರೂಪನೇ ಒನ್ ಹೂ ಇಸ್ ಕಾಂಪ್ರಿಹೆಂಡೆಡ್ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆ ಅವನ ಸ್ವರೂಪವನ್ನು ಚಿಂತನೆ ಮಾಡಿದವರಾಗಿದ್ದಾರೆ. ಅಚಿಂತ್ಯ ಸ್ವರೂಪ ಅಂದ್ರೆ ಚಿಂತನೆ ಮಾಡಲಿಲ್ಲ, ಮಾಡಲಿಲ್ಲ ಅಂದ್ರೆ ಪೂರ್ಣವಾಗಿ ಚಿಂತನೆ ಮಾಡಿಲ್ಲ, ಆದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರೂ ಮಾಡ್ತಾರೆ. ಲಕ್ಷ್ಮೀ ದೇವಿ ಎಲ್ಲ ಜೀವರಾಶಿಗಳಿಗಿಂತ ಅತ್ಯಂತ ಶ್ರೇಷ್ಠತಮವಾಗಿ ಚಿಂತನೆ ಭಗವಂತನ ಚಿಂತನೆ ಮಾಡುವವಳಾಗಿದ್ದಾಳೆ. ರಮಾದೇವಿಗಿಂತ ಕಡಿಮೆಯಾಗಿ ಮಾಡುವವರು ಬ್ರಹ್ಮದೇವ ಮುಖ್ಯ ಪ್ರಾಣರು, ಅವರಿಗಿಂತ ಕ್ರಮ ಯಥಾಕ್ರಮವಾಗಿ ಮಿಕ್ಕ ದೇವತೆಗಳು ಕಡಿಮೆ ಕಡಿಮೆಯಾಗಿ ಭಗವಂತನನ್ನು ಚಿಂತನೆ ಮಾಡ್ತಾರೆ. ಹೀಗೆ ಅವರೆಲ್ಲರಿಂದಲೂ ಕೂಡ ಚಿಂತಿಸಲ್ಪಟ್ಟವನೇ ಅಂತ ಹೇಳಿ, ಅಂದ್ರೆ ಪೂರ್ಣವಾಗಿ ಚಿಂತಿಸಲ್ಪಡದೆ ಅವರವರ ಯೋಗ್ಯತಾನುಸಾರ ಚಿಂತಿಸಲ್ಪಟ್ಟವನೇ ಅಂತ ಹೇಳಿ ಅಂತಹ ವೇದವ್ಯಾಸರಿಗೆ ವ್ಯಾಖ್ಯ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯ ಆದಿ ಸದ್ಗುಣ ಪ್ರದಾತ್ರೆ. ಭಗವಂತನ ಆ ಉಪಾಸನೆಯನ್ನು ಮಾಡಿದವರಿಗೆ ಭಗವಂತ ಏನು ಮಾಡ್ತಾನೆ, ಇವೆಲ್ಲವೂ ಅನುಗ್ರಹ ಮಾಡ್ತಾನೆ. ವ್ಯಾಖ್ಯ ವ್ಯಾಖ್ಯ ಅಂದ್ರೆ ವಿಆಖ್ಯ ವಿಶೇಷವಾದ ಆಖ್ಯ ಅಂದ್ರೆ ಕೀರ್ತಿ ಅಂತ ಒಂದರ್ಥ. ವ್ಯಾಖ್ಯ ಅಂದ್ರೆ ವಿಶೇಷವಾದ ಆಖ್ಯ ಒಳ್ಳೆ ಕೀರ್ತಿ ಅಂತ ಒಂದರ್ಥ. ಇಲ್ಲ ವ್ಯಾಖ್ಯ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ, ಎಬಿಲಿಟಿ ಟು ಅನಲೈಸ್, ಅನಾಲಿಸಿಸ್ ಪವರ್. ಸೊ ವ್ಯಾಖ್ಯ. ಅದಾದ ಮೇಲೆ ಶ್ರೀ, ಶ್ರೀ ಅಂದ್ರೆ ಸಂಪತ್ತು, ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು, ಧನ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತುಗಳು. ಶ್ರೀ ಅಂದ್ರೆ ಎಲ್ಲ ವಿಧವಾದ ಸಂಪತ್ತುಗಳು. ಅಷ್ಟೇ ಅಲ್ಲದೆ ಸರ್ವ ವಿಜ್ಞಾನ, ಸರ್ವ ವಿಜ್ಞಾನ, ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ. ಸರ್ವನಾದ ಭಗವಂತ, ಭಗವಂತನ ಬಗ್ಗೆ ಅಂದ್ರೆ ವಿಜ್ಞಾನ ಅನ್ನುವುದು ಯಾವುದೋ ವಿಜ್ಞಾನವಲ್ಲ, ಸರ್ವನಾಮಕ ಭಗವಂತನ ಬಗ್ಗೆ ಇರುವಂತಹ ತಿಳುವಳಿಕೆ. ಸರ್ವನಾಮಕ ಭಗವಂತನ ಬಗ್ಗೆ ವಿಜ್ಞಾನವನ್ನು ಕವಿತಾ, ಕವಿತಾಶಕ್ತಿಯನ್ನು, ಕವಿತಾ ಅಂದ್ರೆ ಕಾವ್ಯವನ್ನು, ರಚನಾಶಕ್ತಿ ಅಂದ್ರೆ ಎಬಿಲಿಟಿ ಟು ಕಂಪೋಸ್, ಈ ಕವಿತಾಶಕ್ತಿಯನ್ನು, ವಿಜಯ ವಿಕ್ಟರಿ ವಿಜಯಾದಿಗಳನ್ನು, ಆದಿ ಮುಂತಾದ ಸದ್ಗುಣ ಸದ್ಗುಣಗಳನ್ನು ಪ್ರದಾತ್ರೆ ಕೊಡುವಂತಹ ಶ್ರೀ ವೇದವ್ಯಾಸರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ವ್ಯಾಖ್ಯ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯ ಆದಿ ಮುಂತಾದಂತಹ ಸದ್ಗುಣ ಪ್ರದಾತ್ರೆ ಸದ್ಗುಣಗಳನ್ನು ಅವರವರ ಯೋಗ್ಯತಾನುಸಾರ ಎಲ್ಲರಿಗೂ ಅನುಗ್ರಹ ಮಾಡುವಂತಹ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತ ಆದಿ ಅಶೇಷ ಸಚ್ಚಾಸ್ತ್ರ ಕರ್ತ್ರೆ. ಸೊ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಮಾಡಿದ ಅಂತಹ ವೇದವ್ಯಾಸರು, ಇಂತಹ ಶಸ್ತ್ರ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಗಳನ್ನು ಶ್ರೀ ವೇದವ್ಯಾಸರು ಪರಮಾತ್ಮ ರಚನೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಮಹಾಭಾರತ, ಮಹಾಭಾರತವನ್ನು ರಚಿಸಿದ್ದಾನೆ. ಶ್ರೀಮದ್ ಭಾಗವತ, ಶ್ರೀಮದ್ ಭಾಗವತನ್ನು ಆದಿ ಮುಂತಾದಂತಹ ಅಷ್ಟಾದಶ ಪುರಾಣಗಳನ್ನು, ಇನ್ನು ಅನೇಕ ವರ್ಕ್ಸ್ ಉಪಪುರಾಣಗಳನ್ನು ಇವೆಲ್ಲವನ್ನು ಕೂಡ ಅಶೇಷ ಸಚ್ಚಾಸ್ತ್ರಕತೆ ಅನಂತವಾದಂತಹ ಸತ್ ಶಾಸ್ತ್ರ, ಸತ್ ಅಂದ್ರೆ ದೋಷರಹಿತವಾದಂತಹ ಶಾಸ್ತ್ರ, ದೋಷರಹಿತವಾದಂತಹ ಈ ಎಲ್ಲ ವಿಧವಾದ ಶಾಸ್ತ್ರಗಳನ್ನು ಮಾಡಿದಂತಹ ಶ್ರೀ ವೇದವ್ಯಾಸರು ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವಿಷ್ಣು ನಾಮ್ನಿ ಸಂಹಿತ ದೇವತಾತ್ವೇನ ಹಸ್ವಮಾಂಡೂಕೆಯ ಉಪಾಸಿತಾಯ ಅಂತೇಳಿ, ಹಸ್ವಮಾಂಡೂಕ ಋಷಿಗಳು ಅವರು ವಿಷ್ಣು ನಾಮ್ನಿ, ವಿಷ್ಣು ಅನ್ನುವ ನಾಮ್ನಿ ಅನ್ನುವ ಗ್ರಂಥವು ಸಂಹಿತ ದೇವತಾತ್ವೇನ, ಸಂಹಿತ ಅಂದ್ರೆ ವೇದ ಸಂಹಿತ, ಅದರ ಪ್ರತಿಪಾದ್ಯನಾದಂತಹ ದೇವತಾ ಸ್ವರೂಪನ ಭಗವಂತ ಈ ಸಂಹಿತೆಯಿಂದ ಪ್ರತಿಪಾದ್ಯನಾಗಿದ್ದಾನೆ. ಆ ಸಂಹಿತ ಪ್ರತಿಪಾದ್ಯನಾದ ದೇವತಾತ್ವೇನ, ದೇವತಾರೂಪನ ಅಂದ್ರೆ ಎಲ್ಲ ವೇದಗಳೆಲ್ಲ ಭಗವಂತನ್ನೇ ಮುಖ್ಯ ರೂಪೇಣ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಮಿಕ್ಕವರನ್ನು ಅಮುಖ್ಯತ್ವ ಅಂದ್ರೆ ಭಗವಂತ ಆದ ಮೇಲೆ ಮಿಕ್ಕವರನ್ನು ಪ್ರತಿಪಾದನೆ ಮಾಡುತ್ತೆ ಹೊರತು ಸಮಸ್ತ ವೇದಗಳು ಸಂಹಿತಗಳು ಎಲ್ಲವೂ ಕೂಡ ಭಗವಂತನನ್ನೇ ದೇವತಾತ್ವೇನ ಪ್ರತಿಪಾದನೆ ಮಾಡುತ್ತೆ. ಈ ವಿಧವಾಗಿ ಆದವ್ ಅಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳಿ ವೇದಗಳಲ್ಲಿ ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಮಧ್ಯದಲ್ಲಿಯೂ ಎಲ್ಲ ಕಡೆಯೂ ಆ ವೇದಗಳಿಂದ ಕೀರ್ತಿಸಲ್ಪಡುವವನು ವಿಷ್ಣು ರೂಪಿ ಪರಮಾತ್ಮನೇ ಆಗಿದ್ದಾನೆ. ಈ ವಿಧವಾಗಿ ಆದವ್ ಅಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ, ಆ ವಿಷ್ಣು ನಾಮ್ ಅನ್ನುವ ಹೆಸರಿನಿಂದ ಇದ್ದ ಪರಮಾತ್ಮ, ವಿಷ್ಣು ಅಂದ್ರೆ ವ್ಯಾಪನಶೀಲ, ವಿಷ್ಣು ವ್ಯಾಪಕ ವ್ಯಾಪನ ಅಂತ ಹೇಳುವಂತಹದ್ದು, ಈ ವಿಷ್ಣು ವ್ಯಾಪ್ತವು ಅಂತೇಳಿ ವ್ಯಾಪನಶೀಲ ಉಳ್ಳವನು ವಿಷ್ಣು ರೂಪಿ ಪರಮಾತ್ಮ. ಆ ಹೆಸರಿನಿಂದ ಇದ್ದವನಾಗಿ ಅವನು ಎಲ್ಲ ಸಂಹಿತಗಳಿಂದಲೂ ವೇದಗಳಿಂದಲೂ ಎಲ್ಲದರಿಂದಲೂ ಪ್ರತಿಪಾದ್ಯ ಸ್ವರೂಪನಾಗಿದ್ದಾನೆ. ಅಂತಹ ದೇವತಾ ರೂಪನಾದಂತಹ ಪರಮಾತ್ಮನಿಗೆ ಅಶ್ವ ಮಾಂಡೂಕೆಯ ಉಪಾಸಿತಾಯ, ಮಾಂಡೂಕ ಉಪನಿಷತ್ತಿನಿಂದಲೂ ಪ್ರತಿಪಾದ್ಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ಅಶ್ವಮಾಂಡೂಕ ಅನ್ನುವ ಋಷಿ ಅಂತ ಆ ಋಷಿಯಿಂದಲೂ ಉಪಾಸನೆ ಮಾಡಲ್ಪಟ್ಟವನಾಗಿದ್ದಾನೆ ಪರಮಾತ್ಮ. ಅಂತಹ ವೇದವ್ಯಾಸರು ಪರಮಾತ್ಮನಿಗೆ ವಾಸುದೇವಾದಿ ಚತುರೂಪಾಯ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ನಾಲ್ಕು ರೂಪಗಳನ್ನು ಧಾರಣೆ ಮಾಡಿದಂತಹ ಶ್ರೀ ವೇದವ್ಯಾಸ ರೂಪಿ ಪರಮಾತ್ಮನಿಗೆ. ಅಷ್ಟೇ ಅಲ್ಲದೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ,
ರಾಘವ ಕೃಷ್ಣ ಬುದ್ಧ ಕಲ್ಕಿ ಸ್ವರೂಪ ದಶಾವತಾರಗಳನ್ನು ಹೇಳ್ತಾರೆ. ಭಗವಂತ ಅನಂತ ಅವತಾರಗಳನ್ನು ತೆಗೆದಿದ್ದರೂ ಕೂಡ ಯಾಕೆ ಈ ದಶಾವತಾರಗಳನ್ನು, ನಾವು ದಶಾವತಾರ ಸ್ತ್ರೀ ಪ್ರಸಿದ್ಧವಾಗಿರುವಂತಹ ದಶಾವತಾರಗಳನ್ನು ಮುಖ್ಯವಾಗಿ ನಾವು ಚಿಂತನೆ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಎರಡು ಕಾರಣಗಳನ್ನು ನಾವು ನೋಡಬಹುದು. ಒಂದು ದಶಾವತಾರಗಳು ಇವು ಪ್ರಸಿದ್ಧವಾಗಿರುವಂತಹದ್ದು ಒಂದು, ಇನ್ನೊಂದು ದಶ ಅಂದ್ರೆ ಹತ್ತು ಅಂತೇಳಿ, ಹತ್ತು ಅಂದ್ರೆ ಆ ಹತ್ತು ಅನ್ನುವ ಸಂಖ್ಯೆ ಇನ್ ರೆಪ್ರೆಸೆಂಟೇಟಿವ್ ಆಫ್ ಇನ್ಫಿನಿಟ್. ಟೆನ್ 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 ಜೀರೋ ಇಡ್ತಾ ಹೋದ್ರೆ ಟೆನ್ ಟೈಮ್ಸ್ ಇಟ್ ಪವರ್ ಮಾಡ್ತಾ ಹೋದ್ರೆ ಇಟ್ ಇನ್ಫೈನೈಟ್ ಹೊರಟೋಗುತ್ತೆ. ಅದಕ್ಕೆ ದಶಪ್ರಮತಿ ಅಂತ ಆಚಾರ್ಯರಿಗೆ ಹೆಸರು. ದಶಪ್ರಮತಿ ಅಂದ್ರೆ ಪೂರ್ಣ ಪ್ರಮತಿ ಅಂತ, ದಶ ಪೂರ್ಣತ್ವವನ್ನು ತಿಳಿಸುವಂತ. ದಶಪ್ರಮತಿ ಅಂದ್ರೆ ಪೂರ್ಣ ಪ್ರಮತಿ ಅಂದ್ರೆ ಸಮಾನಾರ್ಥಕ. ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಅದಕ್ಕೆ ದಶಾವತಾರ ಅಂದ್ರೆ ಪೂರ್ಣ ಅವತಾರ, ಭಗವಂತನ ಅವತಾರಗಳು ಅನಂತ ಅವತಾರಗಳು, ಒಂದೊಂದು ಅವತಾರವೂ ಪೂರ್ಣವಾಗಿದೆ ಅಂತ ಹೇಳುವುದಕ್ಕಾಗಿ ಈ ದಶಾವತಾರ ಅನ್ನುವ ಶಬ್ದ ಪ್ರಸಿದ್ಧವಾಗಿದೆ. ಹೀಗೆ ದಶಾವತಾರಗಳನ್ನು ತಾಳಿದಂತಹ ವೇದವ್ಯಾಸು ಪರಮಾತ್ಮನಿಗೆ ಅಂತ ಹೇಳಿ. ಸೊ ಕಲ್ಕಿ ಸ್ವರೂಪಾಯ, ಈ ಹತ್ತು ಅವತಾರಗಳ ಸ್ವರೂಪಗಳು ಉಳ್ಳ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಶ್ರೀಮತ್ ಹನುಮತ್ ಸೇವ್ಯ ದಾಶರಥಿ ರಾಮ ಆತ್ಮಕಾಯ. ಶ್ರೀಮತ್ ಹನುಮತ್, ಶ್ರೀಮತ್ ಅಂದ್ರೆ ಶ್ರೀಮಂತ, ಶ್ರೀಮಂತ ಅಂತೇಳಿ ಶ್ರೀ ಅಂದ್ರೆ ಕೀರ್ತಿ, ಶ್ರೀ ಅಂದ್ರೆ ಸಂಪತ್ತು, ಶ್ರೀ ಅಂದ್ರೆ ಶೋಭಾ, ಶ್ರೀ ಅಂದ್ರೆ ಪ್ರಕಾಶ, ಶ್ರೀ ಅಂದ್ರೆ ಜ್ಞಾನ, ಶ್ರೀ ಅಂದ್ರೆ ಈ ಅನೇಕ ಅರ್ಥಗಳಿದೆ. ಈ ವಿಧವಾಗಿ ಎಲ್ಲದ ಕೂಡ ಎಲ್ಲವೂ ಇರುವಂತಹ ಅವರು ಹನುಮಂತ ದೇವರು. ಆದ್ದರಿಂದ ಶ್ರೀಮತ್ ಹನುಮತ್ ಅಂದ್ರೆ ಈ ವಿಧವಾದಂತಹ ಸಕಲ ಸಂಪತ್ತುಗಳು ಜ್ಞಾನ ಸಂಪತ್ತಿನಿಂದ ತುಂಬಿರುವಂತಹ ಹನುಮಂತ ದೇವರಿಂದ ಪೂಜಿಸಲ್ಪಟ್ಟಂತಹ ದಶರಥನ ಪುತ್ರನಾಗಿ ಅವತಾರ ಮಾಡಿದಂತಹ ಆ ರಾಮ ಆತ್ಮಕಾಯ, ಆ ರಾಮನಿಂದ ಅಭಿನ್ನವಾದಂತಹ ಶ್ರೀರಾಮಚಂದ್ರನಿಂದ ಅಭಿನ್ನನಾದಂತಹ ಶ್ರೀ ವೇದವ್ಯಾಸ ರೂಪಿ ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಮತ್ ಹನುಮತ್ ಸೇವ್ಯ ಸೇವಿಸಲ್ಪಟ್ಟಂತಹ ದಾಶರಥಿ ದಶರಥನ ಮಗನಾಗಿ ಅವತಾರ ಮಾಡಿದಂತಹ ರಾಮ ಆತ್ಮಕಾಯ, ಆ ರಾಮನ ಸ್ವರೂಪವೇ ಆಗಿರುವಂತಹ ಶ್ರೀ ವೇದವ್ಯಾಸರಿಗೆ. ಅದಿಷ್ಟೇ ಅಲ್ಲದೆ ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣಿಯ. ಯಾದವ ಕೃಷ್ಣ, ವಾಸುದೇವ ಕೃಷ್ಣ, ವಾಸುದೇವನ ಮಗನಾಗಿ ಅವತಾರ ಮಾಡಿದಂತಹ ವಾಸುದೇವ ಕೃಷ್ಣ, ಆ ವಾಸುದೇವ ರೂಪಿ ಪರಮಾತ್ಮನನ್ನ ಹೇಗೆ ಅಂತೇಳಿ ದ್ರೌಪದಿ ಪ್ರಿಯ, ದ್ರೌಪದಿ ಪತಿಯಾದಂತಹ ಭೀಮಸೇನ ದೇವರಿಂದ ಪೂಜಿಸಲ್ಪಟ್ಟವನಾಗಿದ್ದಾನೆ ಶ್ರೀ ಯಾದವ ಕೃಷ್ಣ. ಯದುವಂಶದಲ್ಲಿ ಅವತಾರ ಮಾಡಿದಂತಹ ಕೃಷ್ಣ ಸ್ವರೂಪಿಣಿ, ಆ ಕೃಷ್ಣನಿಂದ ಅಭಿನ್ನನಾದ ಆ ಕೃಷ್ಣ ಬೇರೆ ಅಲ್ಲ, ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ಎರಡೂ ಪರಮಾತ್ಮರೇ. ಆದ್ದರಿಂದ ಆ ಯಾದವ ಕೃಷ್ಣನಿಂದ ಅಭಿನ್ನನಾದಂತಹ ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಸ್ವರೂಪಿಣೇ ಕ್ರಂದತ್ ಅಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪಾಯ. ಕ್ರಂದತ್ ಆಕ್ರಂದತ್ ಅಂದ್ರೆ ಎಲ್ಲ ಕಡೆ ಕ್ರಂದನ ವ್ಯಾಪಿಸಿ, ಎಲ್ಲ ಕಡೆ ವ್ಯಾಪಿಸಿರುವವನು, ಎಲ್ಲ ವಿಧವಾದ ಶಬ್ದಗಳನ್ನು ಮಾಡುವನು, ಎಲ್ಲ ವಿಧವಾದ ಧ್ವನಿಗಳನ್ನು ಮಾಡ, ಎಲ್ಲ ಧ್ವನಿಗಳಿಂದ ಪ್ರತಿಪಾದ್ಯನಾದವನು, ಎಲ್ಲ ಕಡೆ ವ್ಯಾಪ್ತನಾಗಿರುವವನು ಅಂತಹ ಆ ಹಯಗ್ರೀವ ರೂಪಿ ಪರಮಾತ್ಮನಿಗೆ ಅಶ್ವಾತ್ಮಕ ಕುದುರೆಯ ಆಕಾರವನ್ನು ತಗೊಂಡು ಬಂದ ಅವತಾರ ಮಾಡಿದಂತಹ ಶ್ರೀ ಹಯಗ್ರೀವ ಸ್ವರೂಪಾಯ, ಶ್ರೀ ಹಯಗ್ರೀವ ರೂಪಿ ಪರಮಾತ್ಮನಿಗೆ, ಆ ಹಯಗ್ರೀವ ರೂಪನಿಂದ ಅಭಿನ್ನನಾದಂತಹ ವೇದವ್ಯಾಸರಿಗೆ, ಹಯಗ್ರೀವ ರೂಪನಾಗಿ ಅವತಾರ ಮಾಡಿದಂತಹ ಶ್ರೀ ವೇದವ್ಯಾಸ ರೂಪಿ ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಜಾಗ್ರತ್ ಆದಿ ಅವಸ್ಥಾ ಪ್ರವರ್ತಕ ವಿಶ್ವಾದಿ ತಿಥಯ ರೂಪಾಯ. ವಿಶ್ವ ತೇಜಸ ಪ್ರಾಜ್ಞ ಅನ್ನುವ ಮೂರು ರೂಪಗಳಿಂದ ಜಾಗೃತ್ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳಿಗೆ ನಿಯಾಮಕನಾಗಿ ಆ ಅವಸ್ಥೆಗಳನ್ನು ಎಲ್ಲರಿಗೂ ಕಲ್ಪಿಸು, ಆ ಅವಸ್ಥೆಗಳು ಯಾರ್ಯಾರಿಗೆ ಬರುತ್ತೋ ಆ ಅವಸ್ಥೆಗಳು ಬರುವವರಿಗೆ ಆ ಅವಸ್ಥೆಗಳನ್ನು ಕೊಡುವವನಾಗಿ, ಆ ಅವಸ್ಥೆಗಳ ನಿಯಾಮಕ ರೂಪಗಳಾಗಿ ವಿಶ್ವತೇಜಸ ಪ್ರಾಜ್ಞ ರೂಪನಾಗಿರುವಂತಹ ಆ ವೇದವ್ಯಾಸರು ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಗ್ರತ್ ಆದಿ ಎಟ್ಸೆಟ್ರಾ ಅಂತ ಹೇಳಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥಾ ಪ್ರವರ್ತಕ, ಆ ಅವಸ್ಥೆಗಳನ್ನು ಪ್ರವರ್ತಿಸುವವನು, ಮಾಡುವವನು, ಕೊಡುವವನು ಎಲ್ಲರಿಗೂ ಆ ಅವಸ್ಥೆಗಳನ್ನು ಯಾರ್ಯಾರಿಗೆ ಬರಬೇಕೋ ಅವ್ರಿಗೆ ಕೊಡ್ತಾನೆ. ದೇವತೆಗಳಿಗೆ ನಿದ್ದೆ ಇಲ್ಲ, ಆದ್ದರಿಂದ ಅವರಿಗೆ ಜಾಗೃತ ಸ್ವಪ್ನ ಸುಷುಪ್ತಿ ಅನ್ನುವುದು ಅವರಿಗೆ ದೇವತೆಗಳಿಗೆ ಇಲ್ಲ, ಅದಕ್ಕೆ ಅವರಿಗೆ ಅನಿಮಿಷರು ಅಂತ ಕರೀತಾರೆ. ಅನಿಮಿಷರಾದ ದೇವತೆಗಳಿಗೆ ಬಗ್ಗೆ ಹೇಳ್ತಾ ಇಲ್ಲ, ಯಾರಿಗೆ ನಿದ್ದೆ ಇದೋ ಆ ನಿದ್ದೆ ಇರುವವರಿಗೆ ಈ ಮೂರು ಅವಸ್ಥೆಗಳನ್ನು ಕಲ್ಪಿಸುವವನಾಗಿದ್ದಾನೆ ಅಂತಹ ವಿಶ್ವ ತೈಜಸ ಪ್ರಾಜ್ಞ. ಸೊ ವಿಶ್ವ ಆದಿ ತಿಥಯ, ತಿಥಯ ಅಂದ್ರೆ ಮೂರು ವಿಧವಾದ ರೂಪಗಳು, ತಿಥಯ ರೂಪಾಯ ವಿಶ್ವ ತೈಜಸ ಪ್ರಾಜ್ಞ ಅನ್ನುವ ಮೂರು ರೂಪಗಳನ್ನು ಧಾರಣೆ ಮಾಡಿದಂತಹ ವೇದವ್ಯಾಸರು ಪರಮಾತ್ಮನೇ ಅಂತ ಹೇಳಿ ಆ ಪರಮಾತ್ಮನಿಗೆ, ವೇದವ್ಯಾಸ ರೂಪಿ ಪರಮಾತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಷಟ್ ಶತ ಏಕವಿಂಶತಿ ಸಹಸ್ರ ಶ್ವಾಸ ರೂಪ ಹಂಸ ಮಂತ್ರ ಜಪ ಪ್ರೇರಕಾಯ ಅಂತ. ಇದು ಷಟ್ ಶತ, ಶತ ಅಂದ್ರೆ ನೂರು, ಷಟ್ ಶತ ಆರು ನೂರು, ಏಕವಿಂಶತಿ ಅಂದ್ರೆ ಇಪ್ಪತ್ತೊಂದು, ಸಹಸ್ರ ಅಂದ್ರೆ ಸಾವಿರ, ಇಪ್ಪತ್ತೊಂದು ಸಾವಿರ ಆರು ನೂರು ಜಪಗಳು. ಒಂದು
ಅಂದ್ರೆ ಈ ಹಂಸ ನಾಮಕದ ಇದು ನೀವೆಲ್ಲ ಕೇಳೇ ಇರ್ತೀರಾ, ಹಂಸ ನಾಮಕ ಪರಮಾತ್ಮನ ಜಪವನ್ನು ಎಲ್ಲ ದೇಹಗಳಲ್ಲಿಯೂ ಜೀವರಾಶಿಗಳಲ್ಲಿಯೂ ಇದ್ದು ಮುಖ್ಯ ಪ್ರಾಣದೇವರು ಆ ಶ್ವಾಸ ರೂಪಕವಾಗಿ ಆ ಶ್ವಾಸ ನಾವು ಒಂದೊಂದು ಶ್ವಾಸ ಬಿಟ್ಟು ತಗೊಂಡು ಬಿಡು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡುವ ಒಂದು ಶ್ವಾಸ ಸೈಕಲ್ ಅದು ಕಂಪ್ಲೀಟ್ ಆಗುವ ಸಮಯಕ್ಕೆ ಅವರು ಒಂದು ಸಾರಿ ಹಂಸ ಜಪವನ್ನು ಹಂಸನಾಮವನ್ನು ಮಂತ್ರವನ್ನು ಜಪ ಮಾಡ್ತಾರೆ. ಹೀಗೆ ಒಂದೊಂದು ಜೀವರಾಶಿಯ ಒಳಗೂ ಅಷ್ಟು ಜಪ ಮಾಡ್ತಾರೆ. ಸುಮಾರಾಗಿ ಆವರೇಜ್ ಆಗಿ 4 ಸೆಕೆಂಡ್ಗೆ ಒಂದು ಸಾರಿ ಜಪ ಒಂದು ಶ್ವಾಸ ತಗೊಳ್ತೀವಿ. ಒನ್ ಬ್ರೀತಿಂಗ್ ಸೈಕಲ್ ಇಸ್ ಕಂಪ್ಲೀಟ್ ಸೈಕಲ್ ನಾರ್ಮಲ್ ಪ್ರಾಸೆಸ್ ನಲ್ಲಿ ಅದು ಸುಮಾರಾಗಿ 4 ಸೆಕೆಂಡ್ ಆಗುತ್ತೆ ಅಂತ ಹೇಳಿ. ಸೊ ಹೀಗೆ ಮಾಡಿದಾಗ ಒಂದು ನಿಮಿಷದಲ್ಲಿ ಸುಮಾರಾಗಿ 15 ಜಪಗಳು ಒಂದು ನಿಮಿಷದಲ್ಲಿ ಆಗುತ್ತೆ. ಸೊ 1 ಗಂಟೆಯಲ್ಲಿ 900 ಜಪ ಆಗುತ್ತೆ, 24 ಗಂಟೆಯಲ್ಲಿ 21,600 ಆಗುತ್ತೆ ಮಲ್ಟಿಪ್ಲೈ ಮಾಡಿದೆ. ಸೊ ಇದು ಆವರೇಜ್ ನಂಬರ್ ಆಫ್ ಜಪ, ಆವರೇಜ್ ನಂಬರ್ ಆಫ್ ಬ್ರೀತಿಂಗ್ ಸೈಕಲ್ಸ್. ಸೊ ಒಂದೊಂದು ಬ್ರೀತಿಂಗ್ ಸೈಕಲ್ ನಲ್ಲಿ ಒಂದೊಂದು ಹಂಸ ಜಪ ನಾಮಕ ಜಪವನ್ನು ಮಾಡ್ತಾನೆ ಮುಖ್ಯ ಪ್ರಾಣದೇವರು. ಹೀಗೆ ಮುಖ್ಯ ಪ್ರಾಣದೇವರು ಒಬ್ಬೊಬ್ಬರ ಒಳಗೂ ಇದ್ದು ಇಷ್ಟು ಒಂದು ಸಾರಿ ಜಪ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ವಿಧವಾಗಿ ಅವರು ಜಪ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡುವವರು ವೇದವ್ಯಾಸ ರೂಪಿ ಪರಮಾತ್ಮ. ಸೊ ಆ ಮುಖ್ಯ ಪ್ರಾಣ ದೇವರಿಗೆ ಆ ಜಪಗಳನ್ನು ಆ ಒಂದೊಂದು ಜೀವದ ಒಳಗೂ ನಿಂತು ಜಪಗಳನ್ನು ಮಾಡುವ ಸಾಮರ್ಥ್ಯವನ್ನು ಕೊಟ್ಟು, ಯೋಗ್ಯತೆಯನ್ನು ಕೊಟ್ಟು, ಪ್ರೇರಣೆಯನ್ನು ಕೊಟ್ಟು, ಎಲ್ಲವನ್ನೂ ಕೊಟ್ಟು ಅವರಿಂದ ಆ ಜಪಗಳನ್ನು ಮಾಡಿಸುವವರಾಗಿದ್ದಾರೆ. ಸೊ ಈ ವಿಧವಾಗಿ ಅದಕ್ಕೆ ಹೇಳ್ತಾರೆ ಜಪ ಪ್ರೇರಕಾಯ, ಆ ಜಪ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡುವಂತಹ ವೇದವ್ಯಾಸ ರೂಪಿ ಪರಮಾತ್ಮನಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ 21,600 ಶ್ವಾಸರೂಪಕವಾದಂತಹ ಹಂಸ ಮಂತ್ರದ ಜಪವನ್ನು ಮಾಡಿಸಿ ಪ್ರೇರಣೆಯನ್ನು ಕೊಡುವಂತಹ ವೇದವ್ಯಾಸಿ ರೂಪಿ ಪರಮಾತ್ಮನಿಗೆ ಹಂಸ ಸೋಹಂ ಸ್ವಾಹ ಅಂತ ಹೇಳಿ 3 ವಿಧವಾದ ಜೀವರಾಶಿಗಳಿದ್ದಾರೆ. ಮೋಕ್ಷ ಯೋಗ್ಯ ಜೀವರಾಶಿಗಳು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು. ಸೊ ಮೋಕ್ಷ ಯೋಗ್ಯ ಜೀವರಾಶಿಗಳ ಇರುವಾಗ ಅಲ್ಲಿ ಹಂಸ 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 ಅಂತ ಜಪ ಮಾಡ್ತಾರೆ. ಹಂಸ ಸಾರರೂಪನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ ಆ ಪರಮಾತ್ಮ, ಆದ್ದರಿಂದ ಹಂಸನಾಮಕನಾಗಿದ್ದಾನೆ. ಸೋಹಂ ಅಂತ ಹೇಳಿ ತಮೋಯೋಗ್ಯರ ಜೀವರಾಶಿಗಳವರೆಗೂ ಸೋಹಂ ಅಂತ ಜಪ ಮಾಡ್ತಾರೆ ಮುಖ್ಯ ಪ್ರಾಣ. ಸೋಹಂ ಅಂತ ಮುಖ್ಯ ಪ್ರಾಣ ದೇವರು ಜಪ ಮಾಡುವಾಗ ಅವರು ಸಹ ಅಹಂ ಅಹಂ ಹೇಯರಹಿತನಾಗಿದ್ದಾನೆ, ಸಹ ಸಾರರೂಪನಾಗಿದ್ದಾನೆ, ಆದ್ದರಿಂದ ಸೋಹಂ ಅಂತ ಹೇಳಿ ಮುಖ್ಯ ಪ್ರಾಣ ದೇವರು ಆ ಅರ್ಥ ಚಿಂತನೆಯಿಂದ ಜಪ ಮಾಡಿದರೆ ತಮೋಯೋಗ್ಯ ಜೀವರಾಶಿಗಳು ಸೋ ಅಹಂ ಅವನೇ ನಾನು, ನಾನೇ ಅವನು ಅಂತ ಹೇಳಿ ಅವರು ಭಾವನೆ ಮಾಡ್ತಾರೆ. ಹೀಗೆ ಸೋಹಂ ಅಂತ ಜಪವನ್ನು ಮಾಡಿಸುವಾಗ ಮುಖ್ಯ ಪ್ರಾಣ ದೇವರು ಪರಮಾತ್ಮನನ್ನು ಕುರಿತು ಸರ್ವೋತ್ತಮತ್ವೇನ ಜಪ ಮಾಡ್ತಾರೆ, ಆದರೆ ತಮೋಯೋಗ್ಯ ಜೀವರಾಶಿಗಳು ನಾನೇ ದೇವರಾಗಿದ್ದಂತ ಅವರು ಜಪ ಮಾಡ್ತಾರೆ. ಅದೇ ವಿಧವಾಗಿ ನಿತ್ಯ ಸಂಸಾರಗಳನ್ನು ಕೊಂಡ ಸ್ವಾಹ ಸ್ವಾಹ ಸ್ವ ಆಹ ಅವರಿಗೆ ಸಂಶಯಾತ್ಮಕವಾದ ಬುದ್ಧಿ, ಹಾಗೆ ಅವರಲ್ಲಿ ನಿಂತು ಜಪವನ್ನು ಮಾಡುವಾಗ ಅವರಿಗೆ ಸಂಶಯಾತ್ಮಕ ಬುದ್ಧಿಯನ್ನು ಕೊಡ್ತಾರೆ ಮುಖ್ಯ ಪ್ರಾಣದೇವರು. ಅದೇ ಮುಖ್ಯ ಪ್ರಾಣದೇವರಿಗೆ ಮಾತ್ರ ಯಾವ ಸಂಶಯವೂ ನಿಸ್ಸಂಶಯವಾಗಿ ಭಗವಂತನಿಗೆ ಸ್ವಾಹ ಸ್ವ ಆಹ ಇದು ನಿನ್ನದೇ ಅಪ್ಪ ನನ್ನದೇ ಯಾವುದೂ ಅಲ್ಲ ಅಂತೇಳಿ ಎಲ್ಲವೂ ಭಗವಂತನಿಗೆ ಸಮರ್ಪಣ ಮಾಡ್ತಾ ಇದ್ದೀನಿ ಅನ್ನುವ ತಿಳುವಳಿಕೆಯಿಂದ ಅವರ ಒಳಗೆ ನಿಂತು ಜಪ ಮಾಡ್ತಾರೆ. ಹೀಗೆ ತ್ರಿವಿಧ ಜೀವರಾಶಿಗಳ ಒಳಗೆ ಇದ್ದು ಹಂಸನಾಮಕ ಜಪವನ್ನು ಮಾಡುವವರಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಹಾಗೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಮಾಡಿಸುವವರಾಗಿದ್ದಾರೆ ಅಂತೇಳಿ ಜಪ ಪ್ರೇರಕಾಯ ಅಂತೇಳಿ. ಅದಾದ ಮೇಲೆ 270,000 ನಾಡೀಷು ಮಧ್ಯೆ ದಕ್ಷಿಣ ಭಾಗ ಸ್ಥಿತ 37,000 ಪುರುಷ ರೂಪಾತ್ಮಕಾಯ ಅಂತೇಳಿ. 270,000 ಅಂದ್ರೆ 72,000 ನಾಡಿಗಳು, 72,000 ನಾಡಿಗಳ ಮಧ್ಯದ ಒಳಗೆ ದಕ್ಷಿಣ ಭಾಗ ಸ್ಥಿತ ಬಲಭಾಗದಲ್ಲಿ ಇರುವಂತಹ ನಾಡಿಗಳು ಅಲ್ಲಿ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾಗ ಸ್ಥಿತ 37,000 ಪುರುಷ ರೂಪಾತ್ಮಕಾಯ, ನಮ್ಮ ಒಬ್ಬೊಬ್ಬರ ದೇಹದ ಒಳಗೂ ಕೂಡ 72,000 ನಾಡಿಗಳಿದ್ದರೆ ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು, ಬಲಭಾಗದಲ್ಲಿ ಇರುವ 36,000 ನಾಡಿಗಳ ಒಳಗೆ 36,000 ಪುರುಷ ದೇವತೆಗಳು ಅಲ್ಲಿ ನಿಂತು ಆ ನಾಡಿಯ ಅಭಿಮಾನಿ ದೇವತೆಗಳಾಗಿ ಅವರಿದ್ದು ಆ 36,000 ನಾಡಿಗಳ ಒಳಗೆ 36,000 ಪುರುಷ ದೇವತೆಗಳಿದ್ದಾರೆ. ಅವರ ಒಳಗೆ ಪರಮಾತ್ಮ ಪುರುಷರೂಪನ, ಅವನು ಪರಮಾತ್ಮನಿಗೆ ಗಂಡಸು ಹೆಂಗಸು ಯಾವುದು ಅವನಿಗಿಲ್ಲ, ಅವನಿಗೆ ಯಾವ ನಿಯಮವೂ ಇಲ್ಲ, ಅವನು ಎಲ್ಲದಕ್ಕೂ ಅತೀತನಾಗಿರುವವನು, ಮೀರಿ ನಿಂತವನು. ಅವನು ಗಂಡಸು ಅಲ್ಲ ಹೆಂಗಸು ಅಲ್ಲ ಪರಮಾತ್ಮ, ಆ ಎಲ್ಲರಿಗೂ ಗಂಡಸುತನ ಹೆಂಗಸುತನ ಕೊಡುವವನೇ ಅವನಾಗಿದ್ದಾನೆ. ಸೊ ಆ ಪುರುಷ ದೇವತೆಗಳಿಗೆ ಆ ಪುರುಷತ್ವವನ್ನು ಪ್ರಸಾದ ಮಾಡಿದವನವನೇ. ಆದ್ದರಿಂದ ಪುರುಷರೂಪನಾಗಿ ಭಗವಂತ ಪುರುಷರೂಪದಿಂದ 36,000 ಪುರುಷರೂಪಗಳನ್ನು ತಗೊಂಡು 36,000 ಪುರುಷ ದೇವತೆಗಳಲ್ಲಿ ನಿಂತು 36,000 ನಾಡಿಗಳನ್ನು ಪ್ರೇರಣೆ ಕೊಡ್ತಾ ಅದರ ಒಳಗೆ ಅಭಿಮಾನಿತ್ವವನ್ನು ಆ ದೇವತೆಗಳಿಗೆ ಉಂಟು ಮಾಡುತ್ತಾ ಭಗವಂತ ಅಲ್ಲಿ ನೆಲೆಸಿದ್ದಾನೆ. ಅದೇ ವಿಧವಾಗಿ ಎಡಭಾಗದಲ್ಲಿ ಇರುವಾಗ ಅಲ್ಲಿ ಹೇಳ್ತಾರೆ ವಾಮಭಾಗ ಸ್ಥಿತ ಅಂದ್ರೆ ಎಡಭಾಗದಲ್ಲಿ ಇರುವಂತಹ ಷಟ್ರಿಂಶತ್ ಮೂವತ್ತಾರು ಸಹಸ್ರ ಸಾವಿರ ನಾಡಿಗಳ ಒಳಗೆ ಸ್ತ್ರೀ ರೂಪಾತ್ಮಕಾಯ ಅಲ್ಲಿ ಸ್ತ್ರೀದೇವ ಈ ಪುರುಷ ದೇವತೆಗಳ ಪತ್ನಿಗಳು ಯಾರಿದ್ದಾರೋ ಅವರು ಮೂವತ್ತಾರು ಸಾವಿರ ಮಂದಿ ಸ್ತ್ರೀ ದೇವತೆಗಳು ಅಲ್ಲಿ ಆ ಪ್ರತಿಯೊಂದು ದೇಹದ ಒಳಗೂ ನಿಂತು ಆ ಮೂವತ್ತಾರು ಸಾವಿರ ಸ್ತ್ರೀ ದೇವತೆಗಳಿದ್ದಾರೆ. ಆ ಸ್ತ್ರೀ ದೇವತೆಗಳ ಒಳಗೆ ಭಗವಂತ ಸ್ತ್ರೀ ರೂಪಗಳನ್ನು ಧಾರಣೆ ಮಾಡಿ ಅವರಿಗೆ ಸ್ತ್ರೀತ್ವವನ್ನು ಅನುಗ್ರಹ ಮಾಡ್ತಾ ಪ್ರಸಾದ ಮಾಡ್ತಾ ಪರಮಾತ್ಮ ಸ್ತ್ರೀ ರೂಪಗಳನ್ನು ತಾಳಿ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳನ್ನು ತಗೊಂಡು ಪರಮಾತ್ಮ ಆ ಮೂವತ್ತಾರು ಸಾವಿರ ನಾಡಿಗಳ ಒಳಗೆ ಮೂವತ್ತಾರು ಸಾವಿರ ಸ್ತ್ರೀ ದೇವತೆಗಳ ಒಳಗೆ ಇದ್ದು ಅವರಿಗೆ ಅಭಿಮಾನತ್ವವನ್ನು ಕೊಡ್ತಾ ಅವರ ಅಂತರ್ಯಾಮಿಯಾಗಿ ನಿಂತು ಅವರಿಗೆ ಅವರಿಂದಲೂ ಸಾಧನೆ ಮಾಡಿಸ್ತಾನೆ. ಹೀಗೆ ಪುರುಷ ಸ್ತ್ರೀ ದೇವತೆಗಳಿಂದ ಆ ನಾಡಿಗಳ ಒಳಗೆ ಅವರನ್ನು ಇಟ್ಟು ಅಭಿಮಾನತ್ವವನ್ನು ಕೊಟ್ಟು ಅವರಿಂದ ಸಾಧನೆಯನ್ನು ಮಾಡಿಸುತ್ತಾನೆ ಭಗವಂತ ಅಂತ ಹೇಳಿ ಹೀಗೆ 72,000 ಭಗವದ್ ರೂಪಗಳು ಪ್ರತಿಯೊಬ್ಬರ ಒಳಗೂ ಭಗವಂತನ ಆ ಅಷ್ಟು ರೂಪಗಳನ್ನು ತಾಳಿ ಇರ್ತಾನೆ ಅನ್ನುವುದನ್ನು ಹಾಗೆ ಇರುವಂತಹ ಶ್ರೀ ವೇದವ್ಯಾಸ ರೂಪಿ ಪರಮಾತ್ಮನಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪರಮಹಂಸ ಉಪಾಸ್ಯ ತುರೀಯ ರೂಪಿಣೆ, ನಮಗೆ ಅಲ್ಲಿ ವಿಶ್ವಾತೇಸ ಪ್ರಾಜ್ಞ ಅಂತ ಮೂರನ್ನೇ ಹೇಳಿದ್ದಾರೆ. ತುರಿಯ ನಾಲ್ಕನೇದಿದಲ್ಲವಾ ಅಂತ ಹೇಳಿದರೆ ಪರಮಹಂಸ ಪರಮಹಂಸರು ಅಂದ್ರೆ ಸನ್ಯಾಸಿಗಳು ಯಾರಿದ್ದಾರೋ ಅವರಿಂದ ಉಪಾಸಿಸಲ್ಪಡುವಂತಹ ತುರಿಯ ರೂಪಿಣೆ ತುರಿಯ ರೂಪಿ ಪರಮಾತ್ಮನನ್ನು ಅವರು ಉಪಾಸನೆ ಮಾಡ್ತಾರೆ. ಹಾಗೆ ತುರಿಯ ನಾಮಕ ತುರಿಯ ಅತುರ್ಯ ಕೆಲವು ಕಡೆ ತುರಿಯ ಅಂತಾರೆ ತುರಿಯ ಅಂತಾರೆ ತುರ್ಯ ಅಂತಾರೆ ಎಲ್ಲ ಒಂದೇ ಭಗವಂತನ ಆ ನಾಲ್ಕನೇ ರೂಪ. ಈ ವಿಧವಾಗಿರುವಂತಹ ಪರಮಹಂಸರಿಂದ ಉಪಾಸಿಸಲ್ಪಟ್ಟಂತಹ ತುರಿಯ ರೂಪ ಇಲ್ಲ ತುರಿಯ ರೂಪನಾದಂತಹ ಆ ಪರಮಾತ್ಮನಿಗೆ ಆ ಪರಮಾತ್ಮ ತುರಿಯ ರೂಪನಿಂದ ಅಭಿನ್ನನಾದಂತಹ ಶ್ರೀ ವೇದವ್ಯಾಸರಿಗೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇನ್ನು ಆ ಭಗವಂತನ ಇತರ ರೂಪಗಳ ಚಿಂತನೆಯನ್ನು ಇನ್ನು ಮುಂದುವರಿಸುತ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಗಾಯನವಾಚ ಮನಸೇಂದಿಯರ್ವ ಬುದ್ಧ್ಯಾತ್ಮನಾವ ಅನಸ್ತು ಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶಿಕ್ಷಣಾರ್ಪಣಮಸ್ತು.